ಸೀಕ್ರೆಟ್ಸ್ ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್. ಯುವಕರು ಮತ್ತು ಹಿರಿಯರು, ಪುರುಷರು ಮತ್ತು ಮಹಿಳೆಯರು ತಮ್ಮ ಜೀವನದಲ್ಲಿ ರಹಸ್ಯಗಳನ್ನು ಹೊಂದಲು ಇಷ್ಟಪಡುತ್ತಾರೆ, ಜೊತೆಗೆ ಪರಸ್ಪರ ರಹಸ್ಯಗಳನ್ನು ಹೇಳಿಕೊಳ್ಳುತ್ತಾರೆ. ಈ ಚಿತ್ರದಲ್ಲಿ ಇಬ್ಬರು ಚಿಕ್ಕ ಹುಡುಗಿಯರು ಒಬ್ಬರಿಗೊಬ್ಬರು ಹೇಳುತ್ತಿರುವುದನ್ನು ನೀವು ನೋಡುತ್ತೀರಿ. ಅದು ಯಾರಿಗೂ ತಿಳಿದಿಲ್ಲ ಎಂದು ಅವರು ಭಾವಿಸುತ್ತಾರೆ. ರಹಸ್ಯವು ಕೆಲವು ಜನರಿಗೆ ತಿಳಿದಿರುವ ಮತ್ತು ಖಾಸಗಿಯಾಗಿ ಇಡಬೇಕಾದ ವ್ಯವಹಾರವಾಗಿದೆ. ನಾವು ಮನುಷ್ಯರಿಂದ ರಹಸ್ಯಗಳನ್ನು ಹೊಂದಿರಬಹುದು, ಆದರೆ ದೇವರಿಂದ ನಾವು ಏನನ್ನೂ ಮರೆಮಾಡಲು ಸಾಧ್ಯವಿಲ್ಲ. ಆತನು ನಮ್ಮ ಹೃದಯದ ಆಳವಾದ ಆಲೋಚನೆಗಳನ್ನು ತಿಳಿದಿದ್ದಾನೆ. ದೇವರಿಂದ ಮರೆಮಾಡಬಹುದಾದ ಯಾವುದೇ ರಹಸ್ಯವಿಲ್ಲ. ಮೋಶೆಯು ಹೇಳಿದನು, ನೀವು ನಮ್ಮ ಪಾಪಗಳನ್ನು ನಿಮ್ಮ ಮುಂದೆ ಇಡುತ್ತೀರಿ, ನಮ್ಮ ರಹಸ್ಯ ಪಾಪಗಳನ್ನು ನೀವು ಎಲ್ಲಿ ನೋಡುತ್ತೀರಿ? ಕೀರ್ತನೆಗಳು 9:8. ದೇವರು ನಾವು ಮಾಡುವ ಎಲ್ಲವನ್ನೂ, ಒಳ್ಳೆಯದು ಅಥವಾ ಕೆಟ್ಟದು, ರಹಸ್ಯವಾಗಿ ಮಾಡುವ ಎಲ್ಲವನ್ನೂ ನಿರ್ಣಯಿಸುತ್ತಾನೆ. ಎಕ್ಲೆಸಿಯಾಸ್ಟಿಕ್ಸ್ 12:14. ದೇವರು ಯೇಸು ಕ್ರಿಸ್ತನ ಮೂಲಕ ಎಲ್ಲರ ರಹಸ್ಯ ಆಲೋಚನೆಗಳನ್ನು ನಿರ್ಣಯಿಸುತ್ತಾನೆ. ರೋಮನ್ನರು 2:16. ದೇವರು ಮನುಷ್ಯರ ಬಾಹ್ಯ ಕ್ರಿಯೆಗಳನ್ನು ಮಾತ್ರ ನಿರ್ಣಯಿಸುವುದಿಲ್ಲ, ಆದರೆ ಅವರ ಅತ್ಯಂತ ಗುಪ್ತ ಪಾಪಗಳು ಮತ್ತು ರಹಸ್ಯ ಕಾರ್ಯಗಳು. ಅವರ ಆಂತರಿಕ ಉದ್ದೇಶಗಳು ಮತ್ತು ಗುರಿಗಳು ಮರೆಮಾಡಿರುವುದನ್ನು ಬಯಲಿಗೆ ತರಲಾಗುತ್ತದೆ ಮತ್ತು ಮುಚ್ಚಿಟ್ಟದೆಲ್ಲವೂ ಬಹಿರಂಗಗೊಳ್ಳುತ್ತದೆ. ಮಾರ್ಕ್ 4:22. ಕಲ್ಲು, ಮರ ಅಥವಾ ಲೋಹದಿಂದ ವಿಗ್ರಹವನ್ನು ಮಾಡಿ ಅದನ್ನು ರಹಸ್ಯವಾಗಿ ಪೂಜಿಸುವ ಯಾರಿಗಾದರೂ ದೇವರ ಶಾಪ. ಧರ್ಮೋಪದೇಶ 27:15. ವ್ಯಭಿಚಾರಿಣಿಯು ಸಂಧ್ಯಾಕಾಲ ಬರಲು ಕಾಯುತ್ತಾನೆ, ಅವನು ತನ್ನ ಮುಖವನ್ನು ಯಾರೂ ನೋಡದಂತೆ ಮುಚ್ಚಿಕೊಳ್ಳುತ್ತಾನೆ. ಜಾನ್ 24:15. ನಾವು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ದುಷ್ಕೃತ್ಯಗಳನ್ನು ಮನುಷ್ಯರ ಮುಂದೆ ಮರೆಮಾಡಲು ಯಶಸ್ವಿಯಾಗಬಹುದು ಮತ್ತು ನಮ್ಮ ರಹಸ್ಯ ಪಾಪಗಳು ಬೆಳಕಿಗೆ ಬರದೆ ಸಾಯಬಹುದು, ಆದರೆ ನಾವು ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ತವರು, ಚಿಕ್ಕವರು ಮತ್ತು ದೊಡ್ಡವರು ದೇವರ ಮುಂದೆ ನಿಲ್ಲುವ ದಿನ ಖಂಡಿತವಾಗಿಯೂ ಬರಲಿದೆ. ಸತ್ತವರು, ದೊಡ್ಡವರು, ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ನಾನು ನೋಡಿದೆ. ಪುಸ್ತಕಗಳನ್ನು ತೆರೆಯಲಾಯಿತು, ನಂತರ ಮತ್ತೊಂದು ಪುಸ್ತಕವನ್ನು ತೆರೆಯಲಾಯಿತು, ಜೀವಂತ ಪುಸ್ತಕ. ಪುಸ್ತಕಗಳಲ್ಲಿ ದಾಖಲಿಸಲ್ಪಟ್ಟಿರುವಂತೆ ಸತ್ತವರು ಅವರು ಮಾಡಿದ್ದಕ್ಕೆ ಅನುಗುಣವಾಗಿ ನಿರ್ಣಯಿಸಲ್ಪಟ್ಟರು. ಜೀವಂತ ಪುಸ್ತಕದಲ್ಲಿ ತನ್ನ ಹೆಸರನ್ನು ಬರೆಯದವನು ಬೆಂಕಿಯ ಸರೋವರಕ್ಕೆ ಎಸೆಯಲ್ಪಟ್ಟನು. ಪ್ರಕಟಣೆ 20:12-15. ಆದ್ದರಿಂದ ನಮ್ಮ ರಹಸ್ಯ ಪಾಪಗಳನ್ನು ದೇವರಿಗೆ ಒಪ್ಪಿಕೊಳ್ಳುವುದು ಅತ್ಯಗತ್ಯ ಮತ್ತು ಪುರುಷರಿಗೆ ಅಗತ್ಯವಿರುವಲ್ಲಿ ಹಾಗೆ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸುವನು, ಯಾಕಂದರೆ ಯೇಸುವಿನ ಅಮೂಲ್ಯವಾದ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸುತ್ತದೆ. 1 ಜಾನ್ 1:7. ಡೇವಿಡ್ ಎಲ್ಲಾ ಗುಪ್ತ ದೋಷಗಳಿಂದ ಅವನನ್ನು ಬಿಡುಗಡೆ ಮಾಡಲು ದೇವರನ್ನು ಕೇಳಿಕೊಂಡನು. ಕೀರ್ತನೆಗಳು 19:12. ದೇವರಿಗೆ ಮಾತ್ರ ಎಲ್ಲಾ ರಹಸ್ಯಗಳ ಜ್ಞಾನವಿದೆ. ಭಗವಂತನ ಮನಸ್ಸನ್ನು ಯಾರು ತಿಳಿದಿದ್ದಾರೆ? ನಮ್ಮ ದೇವರಾದ ಕರ್ತನು ಕೆಲವು ವಿಷಯಗಳನ್ನು ರಹಸ್ಯವಾಗಿಟ್ಟಿದ್ದಾನೆ. ಧರ್ಮೋಪದೇಶ 29:29. ಆತನ ಪ್ರೀತಿಯಲ್ಲಿ ಅವನು ತನ್ನ ಅನೇಕ ರಹಸ್ಯಗಳನ್ನು ಮನುಷ್ಯರಿಗೆ ಬಹಿರಂಗಪಡಿಸಿದನು. ಮೊದಲನೆಯದಾಗಿ ತನ್ನ ಪ್ರವಾದಿಗಳ ಮೂಲಕ ಮತ್ತು ನಂತರ ತನ್ನ ತಂದೆಯನ್ನು ಮತ್ತು ಅವನ ತಂದೆಯ ಚಿತ್ತವನ್ನು ನಮಗೆ ಬಹಿರಂಗಪಡಿಸಲು ಬಂದ ಅವನ ಮಗನಾದ ಯೇಸು ಕ್ರಿಸ್ತನ ಮೂಲಕ. ಆಮೋಸ್ 3:7. ನಾವು ಓದುತ್ತೇವೆ, ಸಾರ್ವಭೌಮ ಪ್ರಭುವು ತನ್ನ ಸೇವಕರು ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ಬಹಿರಂಗಪಡಿಸದೆ ಏನನ್ನೂ ಮಾಡುವುದಿಲ್ಲ. ಅವನು ನೀತಿವಂತರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾನೆ. ನಾಣ್ಣುಡಿಗಳು 3:32. ಯೇಸು ಕ್ರಿಸ್ತನ ಮೂಲಕ ದೇವರು ತನ್ನ ಪ್ರೀತಿಯ ಎಲ್ಲಾ ರಹಸ್ಯಗಳನ್ನು ನಮಗೆ ಬಹಿರಂಗಪಡಿಸಿದ್ದಾನೆ. ದೇವರು ಜಗತ್ತನ್ನು ತುಂಬಾ ಪ್ರೀತಿಸಿದನು, ಅವನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದ್ದರಿಂದ ಆತನನ್ನು ನಂಬುವ ಪ್ರತಿಯೊಬ್ಬರೂ ಸಾಯುವುದಿಲ್ಲ, ಆದರೆ ಶಾಶ್ವತ ಜೀವನವನ್ನು ಹೊಂದುತ್ತಾರೆ. ಜಾನ್ 3:16. ಪ್ರತಿಯೊಬ್ಬರೂ ಒಮ್ಮೆ ಸಾಯಬೇಕು ಮತ್ತು ಅದರ ನಂತರ ದೇವರಿಂದ ನಿರ್ಣಯಿಸಲ್ಪಡಬೇಕು ಎಂಬುದು ರಹಸ್ಯವಲ್ಲ. ಹೀಬ್ರೂ 9:27. ನಾವೆಲ್ಲರೂ ಕ್ರಿಸ್ತನ ಮುಂದೆ ಕಾಣಿಸಿಕೊಳ್ಳಬೇಕು, ಆತನಿಂದ ನಿರ್ಣಯಿಸಲ್ಪಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೈಹಿಕ ಜೀವನದಲ್ಲಿ ಒಳ್ಳೆಯ ಅಥವಾ ಕೆಟ್ಟದ್ದನ್ನು ಮಾಡಿದ ಪ್ರತಿಯೊಂದರ ಪ್ರಕಾರ ಅವನು ಅರ್ಹವಾದದ್ದನ್ನು ಪಡೆಯುತ್ತಾನೆ. 2 ಕೊರಿಂಥಿಯಾನ್ಸ್ 5:10. ಯಾರೂ ನಾಶವಾಗಬೇಕೆಂದು ಅವನು ಬಯಸುವುದಿಲ್ಲ, ಆದರೆ ಎಲ್ಲರೂ ತಮ್ಮ ಪಾಪಗಳಿಂದ ದೂರವಿರಬೇಕೆಂದು ಬಯಸುತ್ತಾರೆ ಎಂಬುದು ರಹಸ್ಯವಲ್ಲ. 2 ಪೀಟರ್ 3:9. ಆದ್ದರಿಂದ ಅವನು ನಮಗೆ ಆಜ್ಞಾಪಿಸಿದನು, ಹಾಗಾದರೆ ಎಲ್ಲಾ ಜನರ ಬಳಿಗೆ ಹೋಗಿ ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ. ಮ್ಯಾಥ್ಯೂ 28:19. ಜೀಸಸ್ ಕ್ರೈಸ್ಟ್ ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ ಆಗಿದ್ದಾರೆ ಮತ್ತು ಕ್ರಿಸ್ತನನ್ನು ನಮ್ಮ ಬುದ್ಧಿವಂತಿಕೆಯನ್ನಾಗಿ ಮಾಡಿದ್ದಾನೆ ಎಂಬುದು ರಹಸ್ಯವಲ್ಲ. ಆತನಿಂದ ನಾವು ದೇವರ ಪವಿತ್ರ ಜನರೊಂದಿಗೆ ಸರಿ ಹೊಂದಿದ್ದೇವೆ ಮತ್ತು ಸ್ವತಂತ್ರರಾಗಿದ್ದೇವೆ. ಹೀಬ್ರೂ 13:8 ಮತ್ತು 1 ಕೊರಿಂಥಿಯಾನ್ಸ್ 1:30. ಲಕ್ಷಾಂತರ ಜನರು ಇಂದು ಆತನ ಉಳಿಸುವ ಕೃಪೆಗೆ, ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಲು ಮತ್ತು ನಮ್ಮ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸಲು ಆತನ ಶಕ್ತಿಗೆ ಸಾಕ್ಷಿಯಾಗಿದ್ದಾರೆ. ಯೇಸು ನಮ್ಮಾಗಬೇಕಾಗಿದ್ದ ಸಂಕಟವನ್ನು, ನಾವು ಅನುಭವಿಸಬೇಕಾಗಿದ್ದ ನೋವನ್ನು ಸಹಿಸಿಕೊಂಡಿದ್ದಾನೆಂದು ನಮಗೆ ಖಚಿತವಾಗಿ ತಿಳಿದಿದೆ. ನಮ್ಮ ಪಾಪಗಳಿಂದಾಗಿ ಅವನು ಗಾಯಗೊಂಡನು, ಅವರು ಅನುಭವಿಸಿದ ಶಿಕ್ಷೆಯಿಂದ ನಾವು ಗುಣಮುಖರಾಗಿದ್ದೇವೆ. ಯೆಶಾಯ 53. ನಾವು ನಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಕೊಂಡರೆ, ಪೂರ್ಣವಿರಾಮ, ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಎಲ್ಲಾ ತಪ್ಪುಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಅವನ ಮಗನಾದ ಯೇಸುವಿನ ರಕ್ತವು ಪ್ರತಿಯೊಂದು ಪಾಪದಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. 1 ಜಾನ್ 1:7-9. ದೇವರ ಕುರಿಮರಿಯಾದ ಯೇಸು ನಮ್ಮ ಪಾಪಗಳನ್ನು ತೆಗೆದುಹಾಕಲು ಮಾತ್ರವಲ್ಲ, ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ನಮ್ಮನ್ನು ಬ್ಯಾಪ್ಟೈಸ್ ಮಾಡಲು ಬಂದಿದ್ದಾನೆ ಎಂಬುದು ರಹಸ್ಯವಲ್ಲ. ಮ್ಯಾಥ್ಯೂ 3:11. ದೇವರ ಮಗನಾದ ಯೇಸು ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿದನು ಎಂಬುದು ರಹಸ್ಯವಲ್ಲ. ಅವನು ಸಮಾಧಿಯಿಂದ ಪುನಃ ಎದ್ದು ಸ್ವರ್ಗಕ್ಕೆ ಹೋದನು. ಅಲ್ಲಿ ಅವನು ಈಗ ಮತ್ತು ಯಾವಾಗಲೂ ಬರುವವರನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ ಆತನ ಮೂಲಕ ದೇವರಿಗೆ, ಏಕೆಂದರೆ ಆತನು ಅವರಿಗಾಗಿ ದೇವರೊಂದಿಗೆ ಮನವಿ ಮಾಡಲು ಶಾಶ್ವತವಾಗಿ ಜೀವಿಸುತ್ತಾನೆ. ಹೀಬ್ರೂ 7:25. ಆತನು ತನ್ನ ಅನುಯಾಯಿಗಳಿಗೆ ಸ್ವರ್ಗದಲ್ಲಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಿದ್ದಾನೆ. ಆದ್ದರಿಂದ ನಾವು ಆತನು ಎಲ್ಲಾ ಶಾಶ್ವತತೆಯ ಮೂಲಕ ಇರುತ್ತೇವೆ. ಜಾನ್ 14:1-3. ನಾವು ತಾಳಿಕೊಳ್ಳುವುದನ್ನು ಮುಂದುವರಿಸಿದರೆ ನಾವು ಅವನೊಂದಿಗೆ ಆಳುತ್ತೇವೆ ಎಂಬುದು ರಹಸ್ಯವಲ್ಲ. 1 ತಿಮೋತಿ 2:12. ಜೀಸಸ್ ಮತ್ತೆ ಬರುತ್ತಿದ್ದಾರೆ ಎಂದು ನಮಗೆ ಖಚಿತವಾಗಿ ತಿಳಿದಿದೆ. ಆಜ್ಞೆಯ ಕೂಗು, ಪ್ರಧಾನ ದೇವದೂತರ ಧ್ವನಿ, ದೇವರ ತುತ್ತೂರಿಯ ಧ್ವನಿ ಇರುತ್ತದೆ ಮತ್ತು ಭಗವಂತನು ಸ್ವರ್ಗದಿಂದ ಇಳಿಯುವನು. ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ಸತ್ತವರು ಮೊದಲು ಬದುಕುವರು. ಆಗ ಆ ಕಾಲದಲ್ಲಿ ಜೀವಿಸುತ್ತಿರುವ ನಾವು ಅವರ ಜೊತೆಯಲ್ಲಿ ಕರ್ತನನ್ನು ಆಕಾಶದಲ್ಲಿ ಎದುರುಗೊಳ್ಳಲು ಮೋಡಗಳಲ್ಲಿ ಕೂಡಿಸಲ್ಪಡುವೆವು. ಆದ್ದರಿಂದ ನಾವು ಯಾವಾಗಲೂ ಭಗವಂತನೊಂದಿಗೆ ಇರುತ್ತೇವೆ. 1 ಥೆಸಲೋನಿಕ 4:16-17. ಅಂಜೂರದ ಮರವು ಯಹೂದಿ ರಾಷ್ಟ್ರಗಳು ಅರಳಲು ಪ್ರಾರಂಭಿಸಿದಾಗ ಮತ್ತು ಎಲ್ಲಾ ಮರಗಳು ಜನಾಂಗೀಯ ರಾಷ್ಟ್ರಗಳು ಎಂಬುದು ರಹಸ್ಯವಲ್ಲ. ಭೂಮಿಯ ಮೇಲೆ ಆತನ ಶಾಂತಿಯ ರಾಜ್ಯವನ್ನು ಸ್ಥಾಪಿಸಲು ಕ್ರಿಸ್ತನ ಬರುವಿಕೆ ಹತ್ತಿರದಲ್ಲಿದೆ. ಇಸ್ರೇಲ್ ಯಹೂದಿ ರಾಜ್ಯವನ್ನು ಸ್ಥಾಪಿಸಿದಾಗಿನಿಂದ ಇದು ನಡೆಯುತ್ತಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಆದರೆ ತೀವ್ರವಾದ ರಾಷ್ಟ್ರೀಯತೆಯು ಅನೇಕ ಸಣ್ಣ ಮತ್ತು ದೊಡ್ಡ ರಾಷ್ಟ್ರಗಳನ್ನು ಸರ್ಕಾರದಲ್ಲಿ ಸ್ವತಂತ್ರಗೊಳಿಸಿದೆ. ಆದ್ದರಿಂದ ನಾವು ಯಾವುದೇ ಸಮಯದಲ್ಲಿ ಆತನ ಜನರಿಗೆ ಕ್ರಿಸ್ತನ ಬರುವಿಕೆಯನ್ನು ನಿರೀಕ್ಷಿಸುತ್ತೇವೆ. ಈ ಕಡೆ ದಿವಸಗಳಲ್ಲಿ ಪುರುಷರು ಕೆಟ್ಟವರಾಗುತ್ತಾರೆ ಮತ್ತು ಕೆಟ್ಟವರಾಗುತ್ತಾರೆ ಎಂಬುದು ನಮಗೆ ರಹಸ್ಯವಲ್ಲ. ಆ ಸಮಯದಲ್ಲಿ ಅನೇಕರು ತಮ್ಮ ನಂಬಿಕೆಯನ್ನು ಬಿಟ್ಟು ಬಿಡುತ್ತಾರೆ. ಅವರು ಒಬ್ಬರನ್ನೊಬ್ಬರು ದ್ರೋಹ ಮಾಡುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾರೆ. ಅಂತಹ ದುಷ್ಟತನದ ಹರಡುವಿಕೆಯು ಅನೇಕ ಜನರ ಪ್ರೀತಿ ತಣ್ಣಗಾಗುತ್ತದೆ. ಇಹಲೋಕದ ದೇವರಾದ ಆಂಟಿಕ್ರೈಸ್ಟ್ ಅನ್ನು ಬಹಿರಂಗಪಡಿಸುವ ತಯಾರಿಯಲ್ಲಿ ರಾಷ್ಟ್ರಗಳನ್ನು ಖಾಲಿಯಾಗಿ ಮೋಸಗೊಳಿಸುತ್ತಾನೆ. ಅವರು ಸುಳ್ಳನ್ನು ನಂಬುವಂತೆ ಭರವಸೆ ನೀಡುತ್ತಾರೆ. ಮ್ಯಾಥ್ಯೂ 24:10-13. ಆದರೆ ಡ್ರ್ಯಾಗನ್, ಆ ಪುರಾತನ ಸರ್ಪ, ದೆವ್ವ ಅಥವಾ ಸೈತಾನವು ಶೀಘ್ರದಲ್ಲೇ ಸರಪಳಿಯಿಂದ ಬಂಧಿಸಲ್ಪಟ್ಟು ತಳವಿಲ್ಲದ ಹಳ್ಳಕ್ಕೆ ಎಸೆಯಲ್ಪಡುತ್ತದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಅವರು 1000 ವರ್ಷಗಳವರೆಗೆ ರಾಷ್ಟ್ರಗಳನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಮುಗಿದಿದೆ. ಪ್ರಕಟಣೆ 20:2-3. ಜೀಸಸ್ ಏಕೈಕ ಮಾರ್ಗ, ಸತ್ಯ ಮತ್ತು ಜೀವನ ಎಂಬುದು ರಹಸ್ಯವಲ್ಲ ಮತ್ತು ಅವನ ಹೊರತು ಯಾರೂ ತಂದೆಯ ಬಳಿಗೆ ಹೋಗಲಾರರು. ಜಾನ್ 14:6. ಸಮಾಧಿಯನ್ನು ಮೀರಿ ಯಾವುದೇ ಮೋಕ್ಷವಿಲ್ಲ ಎಂದು ನಮಗೆ ತಿಳಿದಿದೆ. ಇಂದು ಮೋಕ್ಷದ ದಿನವಾಗಿದೆ ಮತ್ತು ಯಾರೂ ಉಳಿಸಲಾಗದ ದಿನ ಬರುತ್ತಿದೆ. ಸೈತಾನನು ಸುಳ್ಳುಗಾರ, ಮೋಸಗಾರ ಮತ್ತು ಕೊಲೆಗಾರ. ನಿಮ್ಮನ್ನು ತನಗಾಗಿ ಮತ್ತು ಅವನ ದೇವತೆಗಳಿಗಾಗಿ ಸಿದ್ಧಪಡಿಸಿದ ಶಾಶ್ವತ ನರಕಕ್ಕೆ ಎಳೆಯಲು ಪ್ರಯತ್ನಿಸುತ್ತಿರುವುದು ರಹಸ್ಯವಲ್ಲ. ಜಾನ್ 8:44. ಆದ್ದರಿಂದ ನಾವು ನಿಮ್ಮನ್ನು ದೇವರೊಂದಿಗೆ ರಾಜಿ ಮಾಡಿಕೊಳ್ಳುವಂತೆ ಬೇಡಿಕೊಳ್ಳುತ್ತೇವೆ. ನಿಮ್ಮ ಎಲ್ಲಾ ತೊಂದರೆಗಳನ್ನು ಅವನಿಗೆ ತಿಳಿಸಿ ಮತ್ತು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ. ಅವನು ನಿಮ್ಮನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸುತ್ತಾನೆ, ನಿಮ್ಮಲ್ಲಿ ಶುದ್ಧ ಹೃದಯವನ್ನು ಸೃಷ್ಟಿಸುತ್ತಾನೆ ಮತ್ತು ನಿಮ್ಮನ್ನು ತನ್ನ ಮಗ ಮತ್ತು ಮಗಳಾಗಿ ಸ್ವೀಕರಿಸುತ್ತಾನೆ. ನಿಮ್ಮನ್ನು ದೇವರ ಉತ್ತರಾಧಿಕಾರಿಯಾಗಿ ಮತ್ತು ಕ್ರಿಸ್ತನೊಂದಿಗೆ ಜಂಟಿ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾನೆ. ಈಗ ಬಾ, ತಡವಾಗುವ ಮೊದಲು ನೀವು ಎಲ್ಲಿದ್ದೀರಿ ಎಂದು ಪ್ರಾರ್ಥಿಸಿ. ನೀವು ದೇವರ ಬಹಿರಂಗಪಡಿಸದ ರಹಸ್ಯಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ದೇವರ ಪ್ರೇರಿತ ಪುಸ್ತಕ ಬೈಬಲ್ ಅನ್ನು ಹಿಡಿದುಕೊಳ್ಳಿ. ನೀವು ಈಗ ಮತ್ತು ಶಾಶ್ವತವಾಗಿ ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಇದು ನಿಮಗೆ ತಿಳಿಸುತ್ತದೆ. ದೇವರು ಏನು ಮಾಡಬಹುದು ಎಂಬುದು ರಹಸ್ಯವಲ್ಲ. ಅವನು ಇತರರಿಗೆ ಮಾಡಿದ್ದನ್ನು ಅವನು ನಿಮಗಾಗಿ ಮಾಡುತ್ತಾನೆ. ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ, ಕದಿಯಬೇಡಿ. ದೇವರು ನನಗೆ ಒಪ್ಪಿಸಿದ ಮೊದಲ ಪಾಪವೆಂದರೆ ನನಗೆ ಸೇರದದ್ದನ್ನು ತೆಗೆದುಕೊಂಡು ಕಳ್ಳತನ ಮಾಡಿದ ಪಾಪ. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ನಾನು ಸೆರೆಯಾಳಾಗಿದ್ದೆ ಮತ್ತು ಗುಂಡು ಹಾರಿಸುವುದಾಗಿ ಬೆದರಿಕೆ ಹಾಕಲಾಯಿತು. ಸಹಾಯಕ್ಕಾಗಿ ದೇವರಿಗೆ ಅಳುತ್ತಿರುವಾಗ ಅವನು ಮೊದಲು ನನ್ನ ಪಾಪಗಳ ಬಗ್ಗೆ ನನಗೆ ಶಿಕ್ಷೆ ವಿಧಿಸಿದನು. ಒಂದು ದಿನ ಇಡೀ ಜೈಲಿನ ಕೋಣೆ ದೇವರ ಅದ್ಭುತ ಬೆಳಕಿನಿಂದ ತುಂಬಿತ್ತು. ಆ ಅದ್ಭುತ ಬೆಳಕಿನಲ್ಲಿ ನನ್ನ ಎಲ್ಲಾ ಪಾಪಗಳನ್ನು ಬಾಲ್ಯದಲ್ಲಿಯೇ ತೋರಿಸಲಾಯಿತು. ಸುಮಾರು 6 ವರ್ಷದ ಚಿಕ್ಕ ಹುಡುಗನಾಗಿದ್ದಾಗ ನನ್ನದಲ್ಲದ ಸಣ್ಣ ನಾಣ್ಯವನ್ನು ನಾನು ತೆಗೆದುಕೊಂಡ ಸಮಯವನ್ನು ದೇವರು ನನಗೆ ನೆನಪಿಸಿದನು. ಮತ್ತೊಬ್ಬ ಹುಡುಗ, ನನ್ನ ಆಟದ ಗೆಳೆಯ, ನಾವು ಆಡುತ್ತಿರುವಾಗ 2.5 ಸೆಂಟ್ಸ್ ಕಳೆದುಕೊಂಡಿದ್ದರು. ನಾಣ್ಯ ಎಲ್ಲಿಗೆ ಉರುಳಿದೆ ಎಂದು ನನಗೆ ತಿಳಿದಿತ್ತು, ಆದರೆ ಅವನಿಗೆ ಹೇಳಲಿಲ್ಲ. ನಂತರ ನಾನು ಹೋಗಿ ಹಣವನ್ನು ತೆಗೆದುಕೊಂಡು ಕೆಲವು ಸಿಹಿತಿಂಡಿಗಳನ್ನು ಖರೀದಿಸಿದೆ. ದೇವರ ದೃಷ್ಟಿಯಲ್ಲಿ ನಾನು ಕದ್ದಿದ್ದೇನೆ ಮತ್ತು ಕದಿಯುವುದು ಪಾಪ. ನಾನು ಅದನ್ನು ಬಹಳ ಹಿಂದೆಯೇ ಮರೆತಿದ್ದೇನೆ, ಆದರೆ ದೇವರು ಮರೆಯಲಿಲ್ಲ ಮತ್ತು ನನಗೆ ನೆನಪಿಸಿದನು ಮತ್ತು ದೇವರ ದೃಷ್ಟಿಯಲ್ಲಿ ಕಳ್ಳತನ ಎಷ್ಟು ಕೊಳಕು ಎಂದು ನನಗೆ ತೋರಿಸಿದನು. ಯಾರು ಹೇಳಿದರು, ಕದಿಯಬೇಡಿ? ಎಕ್ಸೋಡಸ್ 20:15. ಅವರು ನನ್ನ ಇತರ ಎಲ್ಲಾ ಪಾಪಗಳನ್ನು ನನಗೆ ತೋರಿಸಿದರು, ಆದರೆ ದೇವರ ಮುಂದೆ ನಾನು ತಪ್ಪಿತಸ್ಥನೆಂದು ಕಂಡುಬಂದ ಮೊದಲ ಪಾಪವು ಕಳ್ಳತನದ ಪಾಪವಾಗಿದೆ. ಇದು ಒಂದು ಸಣ್ಣ ಮೊತ್ತದ ಹಣವಾಗಿದ್ದರೂ ನನ್ನ ಪ್ಲೇಮೇಟ್ಗೆ ಅದು ಬಹಳಷ್ಟು ಆಗಿತ್ತು. ಅವನು ಹೊಂದಿದ್ದೆಲ್ಲವೂ ಮತ್ತು ದೇವರು ಅದನ್ನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಅಲ್ಲಿ ನಮ್ಮ ಎಲ್ಲಾ ಪಾಪಗಳನ್ನು ನಮೂದಿಸಲಾಗಿದೆ. ತೀರ್ಪಿನ ದಿನದಂದು ಬಹಿರಂಗವಾಗಿ ಓದಲು ನನ್ನ ಎಲ್ಲಾ ಇತರ ಪಾಪಗಳ ಜೊತೆಗೆ ನಾನು ಈ ಪಾಪವನ್ನು ಒಪ್ಪಿಕೊಂಡೆ ಮತ್ತು ಕ್ಷಮೆ ಕೇಳಿದೆ. ಈ ಪಾಪವು ಇತರರೆಲ್ಲ ಸೇರಿ ನನ್ನನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಎಂದು ನನಗೆ ತಿಳಿದಿತ್ತು. ನಾನು ಯಾವುದೇ ದಿನ ಗುಂಡು ಹಾರಿಸಬಹುದೆಂದು ನಿರೀಕ್ಷಿಸಬಹುದಾದಂತೆ ನಾನು ಎಂದಿಗೂ ಬೆಂಕಿಯನ್ನು ನಂದಿಸದ ಮತ್ತು ಹುಳುಗಳು ಎಂದಿಗೂ ಸಾಯದ ಶಾಶ್ವತ ನರಕಕ್ಕೆ ಹೋಗಬೇಕೆಂದು ಯೋಚಿಸುವುದು ಭಯಾನಕವಾಗಿದೆ. Mark 9:48 ಗಂಟೆಗಳ ಕಾಲ ನಾನು ಕ್ಷಮೆಗಾಗಿ ದೇವರಿಗೆ ಜೋರಾಗಿ ಅಳುತ್ತಿದ್ದೆ. ಇದ್ದಕ್ಕಿದ್ದಂತೆ ಜೀಸಸ್ ನನಗೆ ಕಾಣಿಸಿಕೊಂಡರು. ಶಿಲುಬೆಯಲ್ಲಿ ನೇತಾಡುತ್ತಿದ್ದರು. ಅನೇಕ ಕೊಳಕು ಗಾಯಗಳು, ಅವನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಮತ್ತು ಅವನ ಕೈ ಮತ್ತು ಕಾಲುಗಳಲ್ಲಿ ಕ್ರೂರ ಉಗುರುಗಳನ್ನು ನಾನು ನೋಡಿದೆ. ಅವನ ಮೇಲೆ ಬಂದ ಎಲ್ಲಾ ನೋವು ಮತ್ತು ದುಃಖದಿಂದಾಗಿ ಅವನ ಮುಖವು ತಿರುಚಿದ ಮತ್ತು ವಿರೂಪಗೊಂಡಿತು. ಅವನ ಗಾಯಗಳಿಂದ ರಕ್ತ ಹರಿಯುತ್ತಿತ್ತು. ಅವನ ರಕ್ತವನ್ನು ಆಶ್ಚರ್ಯದಿಂದ ನೋಡುತ್ತಿರುವಾಗ ನನ್ನ ಎಲ್ಲಾ ಪಾಪಗಳು ಅವನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟವು ಎಂದು ನನಗೆ ಇದ್ದಕ್ಕಿದ್ದಂತೆ ಅರ್ಥವಾಯಿತು. ನನ್ನ ಎಲ್ಲಾ ಪಾಪಗಳನ್ನು ಯೇಸುವಿನ ರಕ್ತದ ಮೂಲಕ ಕ್ಷಮಿಸಲಾಗಿದೆ ಎಂದು ನನಗೆ ತಿಳಿದಿತ್ತು. ಅವನ ಮಗನಾದ ಯೇಸುವಿನ ರಕ್ತವು ಪ್ರತಿಯೊಂದು ಪಾಪದಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. 1 John 1:7 ದೇವರ ಶಾಂತಿ ಮತ್ತು ಸಂತೋಷವು ನನ್ನ ಹೃದಯಕ್ಕೆ ಬಂದಿತು. ದೇವರು ನನ್ನ ಪಾಪಗಳಿಂದ ಮತ್ತು ಸೆರೆಮನೆಯಿಂದ ನನ್ನನ್ನು ಬಿಡುಗಡೆ ಮಾಡಿದನು. ಆತನನ್ನು ಸೇವಿಸಲು ಜೀವಂತ ದೇವರು ಇನ್ನು ಮುಂದೆ ಕಳ್ಳತನ ಮಾಡದಂತೆ ಸಹಾಯ ಮಾಡಿದರು. ಮೊದಲ ಪಾಪ, ಮನುಷ್ಯ ಮಾಡಿದ ಮೊದಲ ಪಾಪ ಕಳ್ಳತನ. ಆಡಂ ಮತ್ತು ಈವ್ ಸ್ವರ್ಗದಲ್ಲಿ ತಿನ್ನಲು ಸಾಕಷ್ಟು ಉತ್ತಮ ಹಣ್ಣುಗಳನ್ನು ಹೊಂದಿದ್ದರು. ನೂರಾರು ಹಣ್ಣು ಹೊತ್ತ ಮರಗಳು ಅವುಗಳನ್ನು ಸುತ್ತುವರೆದಿವೆ. ಜೊತೆಗೆ ಅವರು ಮುಕ್ತವಾಗಿ ತಿನ್ನಲು ಸಾಧ್ಯವಾಗುವ ಅದ್ಭುತವಾದ ಜೀವನದ ಮರವಾಗಿದೆ. ದೇವರು ತನಗಾಗಿ ಒಂದು ಮರವನ್ನು ಮಾತ್ರ ಕಾಯ್ದಿರಿಸಿದ್ದಾನೆ, ಜೀವವನ್ನು ನೀಡುವ ಮರ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತಿಳಿದುಕೊಳ್ಳುವ ಮರ. Genesis 2:9-17 ಕಳ್ಳ ಮತ್ತು ಕೊಲೆಗಾರನಾದ ಸೈತಾನನು ಹವ್ವಳನ್ನು ಅವಳಿಗೆ ಸೇರದದ್ದನ್ನು ಕದಿಯಲು ಮನವೊಲಿಸಿದನು. ಇದು ಮನುಷ್ಯ ಮಾಡಿದ ಮೊದಲ ಕಳ್ಳತನವಾಗಿತ್ತು. ಇದು ದೇವರಿಂದ ಬೇರ್ಪಡುವಿಕೆ, ಹೇಳಲಾಗದ ದುಃಖ ಮತ್ತು ಮರಣವನ್ನು ಇಂದಿನವರೆಗೆ ಮಾನವೀಯತೆಗೆ ತಂದಿತು. ಕಳ್ಳತನದ ಪಾಪದ ಮೂಲ ಸೈತಾನನೇ ಕದಿಯುವುದು. ಆದ್ದರಿಂದ ಅದು ಯಾವುದೇ ರೂಪದಲ್ಲಿರಲಿ, ಜೀಸಸ್ ಕಳ್ಳ ಮತ್ತು ಕೊಲೆಗಾರ ಮತ್ತು ಸುಳ್ಳುಗಾರ ಎಂದು ಕರೆದ ದೆವ್ವದ ಪಾಲುದಾರಿಕೆಯಾಗಿದೆ. John 10:10 ದೇವರು ಹೇಳಿದನು, ಕದಿಯಬೇಡ. Vimochana 20:15 ಅವನು ತನ್ನ ಜನರಿಗೆ ಹೇಳಿದನು, ಒಬ್ಬ ಮನುಷ್ಯನು ಒಂದು ಹಸು ಅಥವಾ ಕುರಿಯನ್ನು ಕದ್ದು ಕೊಂದು ಅಥವಾ ಮಾರಿದರೆ ಅವನು ಒಂದು ಹಸುವಿಗೆ 5 ಹಸುಗಳನ್ನು ಮತ್ತು ಒಂದು ಕುರಿಗೆ 4 ಕುರಿಗಳನ್ನು ಕೊಡಬೇಕು. Vimochana 20:1 ನೀವು ಹಸು ಅಥವಾ ಕುರಿಯನ್ನು ಎಂದಿಗೂ ಕದ್ದಿಲ್ಲ, ಆದರೆ ನೀವು ಇನ್ನೂ ಅನೇಕ ವಸ್ತುಗಳನ್ನು ಕದ್ದಿದ್ದೀರಿ. ಬಹುಶಃ ಬಟ್ಟೆ, ಸಾಬೂನು, ಸಕ್ಕರೆ, ಆಹಾರ, ಹಣ, ಆಭರಣಗಳು, ಉಪಕರಣಗಳು, ಕೋಳಿಗಳು, ಹಣ್ಣುಗಳು, ಆಲೂಗಡ್ಡೆಗಳು, ಕುಂಬಳಕಾಯಿಗಳು, ಊಟಗಳು, ಉಪಕರಣಗಳು, ಬೈಸಿಕಲ್ಗಳು, ಕಾರುಗಳು ಅಥವಾ ನಿಮಗೆ ಸೇರದ ಯಾವುದಾದರೂ. ಬಹುಶಃ ನೀವು ಅದನ್ನು ಮಾಲೀಕರಿಂದ ಎರವಲು ಪಡೆದಿರಬಹುದು ಮತ್ತು ಅದನ್ನು ಮತ್ತೆ ಹಿಂತಿರುಗಿಸುವ ಉದ್ದೇಶವಿಲ್ಲ. ಇದು ಕೂಡ ಕಳ್ಳತನದಂತೆಯೇ. ನೀವು ಪೀಠೋಪಕರಣಗಳು, ಬಟ್ಟೆಗಳು ಅಥವಾ ಯಾವುದನ್ನಾದರೂ ಕ್ರೆಡಿಟ್ನಲ್ಲಿ ಖರೀದಿಸಿರಬಹುದು. ಇದು ಕಳ್ಳತನದ ಇನ್ನೊಂದು ಮಾರ್ಗವಾಗಿದೆ. ಬಹುಶಃ ಯಾರಾದರೂ ನಿಮಗೆ ಅಗತ್ಯವಿರುವ ಬಹಳಷ್ಟು ವಸ್ತುಗಳನ್ನು ಹೊಂದಿರುವುದನ್ನು ನೀವು ನೋಡಬಹುದು ಮತ್ತು ನೀವು ಅದನ್ನು ತೆಗೆದುಕೊಂಡರೆ ಅವನು ಅಥವಾ ಅವಳು ಅದನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ. ದೇವರ ಮುಂದೆ ಇದು ಕೂಡ ಕಳ್ಳತನ ಮತ್ತು ಪಾಪ. ಬಹುಶಃ ನೀವು ಒಂದು ಅನ್ಯಜನಾಂಗವಾಗಿ, ನೀವು ಸುನ್ನತಿ ಶಾಲೆಯಲ್ಲಿ ಮತ್ತು ಕುಂಬಳಕಾಯಿಗಳು, ಊಟ ಅಥವಾ ಕುರಿ ಕದ್ದ, ಇದು ತಪ್ಪು ಎಂದು ನೋಡುತ್ತಿಲ್ಲ. ಆದಾಗ್ಯೂ ದೇವರು ಅದನ್ನು ಕಳ್ಳತನ ಎಂದು ಕರೆಯುತ್ತಾನೆ. ಬಹುಶಃ ನೀವು ನಿಮ್ಮನ್ನು ಕ್ರಿಶ್ಚಿಯನ್ ಎಂದು ಕರೆದುಕೊಳ್ಳುತ್ತೀರಿ ಮತ್ತು ಆದರೂ ನಿಮಗೆ ಸೇರದ ವಸ್ತುಗಳನ್ನು ನೀವು ನಿರಂತರವಾಗಿ ತೆಗೆದುಕೊಳ್ಳುತ್ತೀರಿ. ಬಹುಶಃ ನಿಮ್ಮ ಯಜಮಾನ ಅಥವಾ ಪ್ರೇಯಸಿ, ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಸ್ವಂತ ಸಂಬಂಧಗಳಿಂದ ಅಥವಾ ವಿಚಿತ್ರ ವ್ಯಕ್ತಿಗಳಿಂದ ವಸ್ತುಗಳ ನೈಜ ಮೌಲ್ಯವನ್ನು ಮೀರಿ ಮಾರಾಟ ಮಾಡುವುದು ಜನರ ಜೇಬಿನಿಂದ ಹಣವನ್ನು ಕದಿಯುವ ಇನ್ನೊಂದು ಮಾರ್ಗವಾಗಿದೆ. ಕದಿಯುವ ಹಲವು ವಿಧಾನಗಳನ್ನು ಇಲ್ಲಿ ವಿವರಿಸಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಕದಿಯಬೇಡ ಎಂದು ದೇವರು ಹೇಳಿದ್ದಾನೆ ಎಂದು ತಿಳಿದರೆ ಸಾಕು. ಕಳ್ಳತನದ ಬಗ್ಗೆ ದೇವರು ಏನು ಹೇಳುತ್ತಾನೆಂದು ತೋರಿಸಲು ಇನ್ನೂ ಕೆಲವು ಧರ್ಮಗ್ರಂಥಗಳನ್ನು ಉಲ್ಲೇಖಿಸುವ ಮೂಲಕ ನಾನು ಮುಕ್ತಾಯಗೊಳಿಸುತ್ತೇನೆ. ಕದಿಯಬೇಡಿ ಅಥವಾ ಮೋಸ ಮಾಡಬೇಡಿ ಅಥವಾ ಸುಳ್ಳು ಹೇಳಬೇಡಿ. ಅವನನ್ನು ದರೋಡೆ ಮಾಡಲು ಯಾರಿಂದಲೂ ಲಾಭ ಪಡೆಯಬೇಡಿ. ನೀವು ನೇಮಿಸಿಕೊಂಡ ಯಾರೊಬ್ಬರ ಕೂಲಿಯನ್ನು ಒಂದು ರಾತ್ರಿಯೂ ತಡೆಹಿಡಿಯಬೇಡಿ. Yajaka 19:11-13 ಯಜಮಾನರು ತಮ್ಮ ಸೇವಕರ ವೇತನವನ್ನು ಪಾವತಿಸಲು ವಿಫಲವಾದರೆ ಕಳ್ಳತನದ ತಪ್ಪಿತಸ್ಥರು. ಮನುಷ್ಯನನ್ನು ಅಪಹರಿಸುವವನು ಅವನನ್ನು ಮಾರಲು ಅಥವಾ ಅವನನ್ನು ಗುಲಾಮನನ್ನಾಗಿ ಇರಿಸಿಕೊಳ್ಳಲು ಮರಣದಂಡನೆ ವಿಧಿಸಬೇಕು. Exodus 21:16-Deuteronomy 24:7 ಇಸ್ರಾಯೇಲ್ಯನಾದ ಆಕಾನ್ ಜೆರಿಕೋವನ್ನು ಆಕ್ರಮಣ ಮಾಡುವಾಗ ನಾಶ ಮಾಡಬೇಕೆಂದು ದೇವರು ಹೇಳಿದ ವಸ್ತುಗಳಿಂದ ಸುಂದರವಾದ ಮೇಲಂಗಿಯನ್ನು, ಬೆಳ್ಳಿ ಮತ್ತು ಚಿನ್ನವನ್ನು ಕದ್ದನು. ದೇವರು ತನ್ನ ಪಾಪಕ್ಕಾಗಿ ಇಡೀ ಇಸ್ರೇಲ್ ಕುಲವನ್ನು ದೂಷಿಸಿದನು ಮತ್ತು ಕಳ್ಳತನಕ್ಕಾಗಿ ಅವರನ್ನು ದೂಷಿಸಿದನು. ಅವರು ಆಯಿ ವಿರುದ್ಧದ ಯುದ್ಧದಲ್ಲಿ ಸೋತರು. ಆಕಾನನ ಕಳ್ಳತನದ ಪಾಪದಿಂದಾಗಿ 36 ಜನರು ಕೊಲ್ಲಲ್ಪಟ್ಟರು. ಆಕಾನನ ಕಳ್ಳತನದ ಪಾಪವು ತಿಳಿದು ಬಂದಿತು ಮತ್ತು ಎಲ್ಲಾ ಇಸ್ರಾಯೇಲ್ಯರು ಅವನನ್ನು ಮತ್ತು ಅವನ ಪುತ್ರರು ಮತ್ತು ಹೆಣ್ಣು ಮಕ್ಕಳು ಅವನ ಕತ್ತೆಗಳು ಮತ್ತು ಕುರಿಗಳು ಮತ್ತು ಅವನಲ್ಲಿದ್ದ ಎಲ್ಲವನ್ನೂ ಕಲ್ಲೆಸೆದರು. ಆಗ ಭಗವಂತ ಇನ್ನು ಕೋಪಗೊಳ್ಳಲಿಲ್ಲ. ಜೋಶುವಾ 7. ಅಬ್ಷಾಲೋಮನು ಇಸ್ರೇಲ್ ಜನರ ಹೃದಯಗಳನ್ನು ಕದ್ದನು ಮತ್ತು ಅದರೊಂದಿಗೆ ತನ್ನ ದೈವಿಕ ತಂದೆಯಾದ ದಾವೀದನಿಂದ ರಾಜ್ಯವನ್ನು ಕದ್ದನು. ಆದರೆ ಅವನು ಕೊಲ್ಲಲ್ಪಟ್ಟನು. ಮುಖಸ್ತುತಿ ಅಥವಾ ಲಂಚದ ಮೂಲಕ ಜನರ ಹೃದಯವನ್ನು ಕದಿಯುವುದು ಪಾಪ ಮತ್ತು ಪಾವತಿಸುವುದಿಲ್ಲ. 2 ಸ್ಯಾಮ್ಯುಯೇಲ್ 15:6. ಅನೈತಿಕ ಮಹಿಳೆ ಕದ್ದ ನೀರು ಸಿಹಿಯಾಗಿರುತ್ತದೆ ಎಂದು ಹೇಳುವ ಮೂಲಕ ಪುರುಷರ ಹೃದಯವನ್ನು ಕದಿಯುತ್ತಾಳೆ. ಅವರು ಅವರನ್ನು ನರಕದ ಆಳಕ್ಕೆ ಕರೆದೊಯ್ಯುತ್ತಾರೆ. ಇತರ ಪುರುಷರ ಹೆಂಡತಿಯರನ್ನು ಕದಿಯುವ, ಮನೆಗಳನ್ನು ಒಡೆಯುವ ಮತ್ತು ತಮ್ಮ ಮೇಲೆ ದುಃಖ ಮತ್ತು ತೀರ್ಪನ್ನು ತರುವ ಅನೈತಿಕ ಪುರುಷರೂ ಇದ್ದಾರೆ. ನಾಣ್ಣುಡಿಗಳು 9:13-18. ಕಳ್ಳತನವು ಆಗಾಗ್ಗೆ ಕೊಲೆ ಮತ್ತು ಸಾವಿಗೆ ಕಾರಣವಾಗುತ್ತದೆ. ಜೆರೆಮಿಯ 7:9. ಕಳ್ಳನು ಮನೆಗೆ ನುಗ್ಗಿ ಸಿಕ್ಕಿಬಿದ್ದು ಕೊಂದರೆ ಅವನನ್ನು ಕೊಂದವರು ಕೊಲೆಯ ತಪ್ಪಿತಸ್ಥರಲ್ಲ. ಎಕ್ಸೋಡಸ್ 22:2. ಈ ಭೂಮಿಯಲ್ಲಿ ವಾಸಿಸುವ ಜನರ ವಿರುದ್ಧ ಕರ್ತನು ಆಪಾದನೆಯನ್ನು ಹೊಂದಿದ್ದಾನೆ. ದೇಶದಲ್ಲಿ ನಿಷ್ಠೆ ಅಥವಾ ಪ್ರೀತಿ ಇಲ್ಲ ಮತ್ತು ಜನರು ನನ್ನನ್ನು ತಮ್ಮ ದೇವರೆಂದು ಒಪ್ಪಿಕೊಳ್ಳುವುದಿಲ್ಲ. ಅವರು ಭರವಸೆಗಳನ್ನು ನೀಡುತ್ತಾರೆ ಮತ್ತು ಅವುಗಳನ್ನು ಮುರಿಯುತ್ತಾರೆ. ಅವರು ಸುಳ್ಳು, ಕೊಲೆ, ಕಳ್ಳತನ ಮತ್ತು ವ್ಯಭಿಚಾರ ಮಾಡುತ್ತಾರೆ. ಹೊಸೆಯ 4:1-2. ಪ್ರತಿಯೊಬ್ಬ ಕಳ್ಳನನ್ನು ದೇಶದಿಂದ ತೆಗೆದುಹಾಕಲಾಗುತ್ತದೆ. ಎಜೆಕಿಯೇಲ್ 5:3-4. ಪಾಪಕ್ಕಾಗಿ ಕದಿಯುವುದು ಅದರ ವೇತನವನ್ನು ಪಾವತಿಸುತ್ತದೆ. ಮರಣ. ರೋಮನ್ನರು 6:23. ಕಳೆದ ವಾರವಷ್ಟೇ ಒಬ್ಬ ವ್ಯಕ್ತಿ ಕುರಿಯನ್ನು ಕದ್ದು ಕೊಂದು ಶವವನ್ನು ಚೀಲಕ್ಕೆ ಹಾಕಿದನು. ಅದನ್ನು ಅವನು ತನ್ನ ಸೈಕಲ್ನ ಹಿಂಭಾಗದಲ್ಲಿ ಜೋಡಿಸಿದನು. ಅವನು ಸವಾರಿ ಮಾಡುತ್ತಿದ್ದಾಗ ಕುರಿಯ ಒಂದು ಕಾಲು ಚೀಲದ ಮೂಲಕ ಸೈಕಲ್ನ ಚಕ್ರಕ್ಕೆ ಸಿಲುಕಿತು. ಕಳ್ಳ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕದಿಯುವ ಕಾರ್ಯದಲ್ಲಿ 100,000 ಮತ್ತು 1,000 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಥವಾ ಹಾಗೆ ಮಾಡಲು ಉದ್ದೇಶಿಸದೆ ಕೊಲೆಗಾರರಾಗಿದ್ದಾರೆ. ಬಹುಶಃ ನೀವು ಪತ್ತೆಯಾಗದೆ ವರ್ಷಗಳಿಂದ ಕಳ್ಳತನ ಮಾಡುತ್ತಿದ್ದೀರಿ, ಆದರೆ ನಿಮ್ಮ ಪಾಪವು ನಿಮ್ಮನ್ನು ಕಂಡುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಯೇಸು ಹೇಳಿದನು, ಮರೆಮಾಡಲ್ಪಟ್ಟಿದ್ದನ್ನು ಬಯಲಿಗೆ ತರಲಾಗುವುದು ಮತ್ತು ಮುಚ್ಚಿಟ್ಟದೆಲ್ಲವೂ ಬಯಲಾಗುವುದು. ಮಾರ್ಕ್ 4:22. ನಾವು ದೇವರ ಉಡುಗೊರೆಗಳು ಮತ್ತು ಆಶೀರ್ವಾದವನ್ನು ಬಯಸದ ಹೊರತು ದುರಾಶೆಯು ಕಳ್ಳತನಕ್ಕೆ ಕಾರಣವಾಗುತ್ತದೆ. ದುರಾಶೆಯನ್ನು ವಿಗ್ರಹಾರಾಧನೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಈ ಪ್ರಪಂಚದ ವಸ್ತುಗಳಿಂದ ದೇವರನ್ನು ಮಾಡುತ್ತದೆ. ಕೊಲೊಸ್ಸಿಯನ್ಸ್ 3:5. ದೇವರು ಹೇಳಿದ್ದು, ಇನ್ನೊಬ್ಬನ ಮನೆಯನ್ನು ಅಪೇಕ್ಷಿಸಬೇಡ, ಅವನ ಹೆಂಡತಿಯನ್ನು, ಅವನ ಗುಲಾಮರನ್ನು, ಅವನ ದನಗಳನ್ನು, ಅವನ ಕತ್ತೆಗಳನ್ನು ಅಥವಾ ಅವನು ಹೊಂದಿರುವ ಬೇರೆ ಯಾವುದನ್ನೂ ಅಪೇಕ್ಷಿಸಬೇಡ. ಎಕ್ಸೋಡಸ್ 20:17. ದುರಾಶೆ ಮತ್ತು ಕಳ್ಳತನವು ಕೊಲೆಗಳು, ವ್ಯಭಿಚಾರ, ಹೆಮ್ಮೆ ಮತ್ತು ವಂಚನೆಯೊಂದಿಗೆ ಹೃದಯದಿಂದ ಹೊರಬರುತ್ತದೆ ಎಂದು ಯೇಸು ಹೇಳಿದನು. ಮಾರ್ಕ್ 7:21-23. ನೀವು ಕದಿಯುವ ಬಯಕೆ ಮತ್ತು ಅಭ್ಯಾಸದಿಂದ ಮುಕ್ತರಾಗಲು ಬಯಸಿದರೆ ನಿಮ್ಮ ಹೃದಯವನ್ನು ದೇವರಿಗೆ ನೀಡಿ ಮತ್ತು ಆತನು ತನ್ನ ಪ್ರೀತಿ ಮತ್ತು ಆತನ ಪವಿತ್ರಾತ್ಮದಿಂದ ತುಂಬಿದ ಹೊಸ ಮತ್ತು ಶುದ್ಧ ಹೃದಯವನ್ನು ನಿಮಗೆ ನೀಡುತ್ತಾನೆ. ಅವನು ನಿನ್ನನ್ನು ಕದಿಯುವ ಚಟದಿಂದ ಬಿಡಿಸುವನು. ಒಬ್ಬ ವ್ಯಕ್ತಿ ದೇವರಿಗೆ ಮೋಸ ಮಾಡುವುದು ಸರಿಯೇ? ಇಸ್ರಾಯೇಲ್ಯರು ತಮ್ಮ ಆದಾಯದ 1/10 ತನಗೆ ಪಾವತಿಸದೆ ಮೋಸ ಮಾಡಿದ್ದಕ್ಕಾಗಿ ದೇವರು ಅವರನ್ನು ದೂಷಿಸುತ್ತಾನೆ. ಅವರು ಹೇಳಿದರು, ನಿಮ್ಮೆಲ್ಲರ ಮೇಲೆ ಶಾಪವಿದೆ, ಏಕೆಂದರೆ ಇಡೀ ರಾಷ್ಟ್ರವು ನನ್ನನ್ನು ಮೋಸಗೊಳಿಸುತ್ತಿದೆ. ನಿಮ್ಮ ದಶಾಂಶಗಳ ಪೂರ್ಣ ಮೊತ್ತವನ್ನು ದೇವಾಲಯಕ್ಕೆ ತನ್ನಿ, ನಾನು ಸ್ವರ್ಗದ ಕಿಟಕಿಗಳನ್ನು ತೆರೆಯುತ್ತೇನೆ ಮತ್ತು ಎಲ್ಲಾ ರೀತಿಯ ಒಳ್ಳೆಯದನ್ನು ಹೇರಳವಾಗಿ ನಿಮ್ಮ ಮೇಲೆ ಸುರಿಯುತ್ತೇನೆ. ದಯವಿಟ್ಟು ಓದಿ. ಮಲಾಕಿ 3:7-12. ನಮ್ಮ ಆದಾಯದ 1/10 ನಮಗೆ ಸೇರಿಲ್ಲ, ಆದರೆ ದೇವರಿಗೆ ಸೇರಿದೆ. ನಾವು ಮಾಡಿದ್ದೇವೆ ಎಂದು ಬಡಾಯಿ ಕೊಚ್ಚಿಕೊಂಡು ದೇವರ ಗೌರವವನ್ನು ಕದಿಯುವುದರಲ್ಲಿ ತಪ್ಪಿತಸ್ಥರಾಗದಂತೆ ಎಚ್ಚರಿಕೆ ವಹಿಸೋಣ. ಕಾಯಿದೆಗಳು 12:21-23. ರೋಮನ್ನರು 13:8-10 ನಾವು ಓದುತ್ತೇವೆ, ಯಾರಿಗೂ ಬಾಧ್ಯತೆ ಹೊಂದಿರಬೇಡಿ. ನೀವು ಹೊಂದಿರುವ ಏಕೈಕ ಬಾಧ್ಯತೆ ಒಬ್ಬರನ್ನೊಬ್ಬರು ಪ್ರೀತಿಸುವುದು. ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕದಿಯಬೇಡ, ಇನ್ನೊಬ್ಬರಿಗೆ ಸೇರಿದ್ದನ್ನು ಅಪೇಕ್ಷಿಸಬೇಡಿ. ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ನೀವು ಯಾರನ್ನಾದರೂ ಪ್ರೀತಿಸಿದರೆ ನೀವು ಅವನಿಗೆ ಎಂದಿಗೂ ತಪ್ಪು ಮಾಡುವುದಿಲ್ಲ. ಯೇಸು ಹೇಳಿದ್ದು, ಕೇಳಿರಿ ಮತ್ತು ನೀವು ಪಡೆಯುವಿರಿ, ಹುಡುಕು ಮತ್ತು ನೀವು ಕಂಡುಕೊಳ್ಳುತ್ತೀರಿ, ನಾಕ್ ಮತ್ತು ಬಾಗಿಲು ನಿಮಗೆ ತೆರೆಯುತ್ತದೆ. ಮ್ಯಾಥ್ಯೂ 7:7. ಆತನ ರಾಜ್ಯವನ್ನು ಕಾಳಜಿ ವಹಿಸಿ ಮತ್ತು ಅವನು ನಿಮಗೆ ಈ ವಸ್ತುಗಳನ್ನು, ಆಹಾರ ಮತ್ತು ಬಟ್ಟೆ ಒದಗಿಸುತ್ತಾನೆ. ಲ್ಯೂಕ್ 12:22-31. ಅನೇಕ ಪುರುಷರು ಮತ್ತು ಮಹಿಳೆಯರು ಎಂದಿಗೂ ಕೆಲಸ ಮಾಡದ ಆದರೆ ತಮ್ಮ ಕೈಲಾದದ್ದನ್ನು ಕದಿಯುವ ಮೂಲಕ ಬದುಕಿದ್ದಾರೆ. ಇಂದು ಪ್ರಾಮಾಣಿಕವಾಗಿ ಸುಸ್ಥಿತಿಯಲ್ಲಿರುವ ಕ್ರೈಸ್ತರಾಗಿದ್ದಾರೆ. ಅವರು ತಮ್ಮ ಪಾಪಗಳನ್ನು ದೇವರಿಗೆ ಮತ್ತು ಮನುಷ್ಯರಿಗೆ ಒಪ್ಪಿಕೊಂಡರು. ಅವರು ಕದ್ದ ವಸ್ತುಗಳನ್ನು ಅವರು ಎಲ್ಲಿ ಮರುಪಾವತಿ ಮಾಡಬಹುದು? ದೇವರು ಅವರನ್ನು ಕ್ಷಮಿಸಿದನು ಮತ್ತು ಅವರಿಗೆ ಹೊಸ ಹೃದಯಗಳನ್ನು ಮತ್ತು ಹೊಸ ಆತ್ಮವನ್ನು ಕೊಟ್ಟನು. ಸತ್ಯದ ಪವಿತ್ರಾತ್ಮ ಆದುದರಿಂದ ಅಪೊಸ್ತ ಪೌಲನು ಹೇಳುವುದು, ಪಿಶಾಚನಿಗೆ ಅವಕಾಶ ಕೊಡಬೇಡ. ಕಳ್ಳತನ ಮಾಡುತ್ತಿದ್ದವನು ಕಳ್ಳತನವನ್ನು ನಿಲ್ಲಿಸಿ ಕೆಲಸ ಮಾಡಲು ಪ್ರಾರಂಭಿಸಬೇಕು. ತನಗಾಗಿ ಪ್ರಾಮಾಣಿಕ ಜೀವನವನ್ನು ಗಳಿಸಲು ಮತ್ತು ಬಡವರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ಎಫೆಸಿಯನ್ಸ್ 4:27-28. ಜೀಸಸ್ ನಿಮ್ಮ ಹೃದಯ ಮತ್ತು ಮನೆಗೆ ಬರಲಿ, ಮತ್ತು ನೀವು ಇನ್ನು ಮುಂದೆ ಕದಿಯಬೇಕಾಗಿಲ್ಲ. ತೆರಿಗೆ ವಸೂಲಿಗಾರನಾದ ಜಕ್ಕಾಯನ ಮನೆಗೆ ಯೇಸು ಬಂದಾಗ ಜನರ ಹಣವನ್ನು ಹೆಚ್ಚು ತೆರಿಗೆ ವಿಧಿಸಿ ಕದ್ದನು. ಜಕ್ಕಾಯನು ಹೇಳಿದನು, ಕೇಳಿ ಸಾರ್, ನನ್ನ ಅರ್ಧದಷ್ಟು ಆಸ್ತಿಯನ್ನು ಬಡವರಿಗೆ ನೀಡುತ್ತೇನೆ, ಮತ್ತು ನಾನು ಯಾರಿಗಾದರೂ ಮೋಸ ಮಾಡಿದ್ದರೆ ನಾನು ಅವನಿಗೆ 4 ಪಟ್ಟು ಹಣವನ್ನು ಹಿಂದಿರುಗಿಸುತ್ತೇನೆ. ಯೇಸು ಅವನಿಗೆ, ಈ ಮನೆಗೆ ರಕ್ಷಣೆಯು ಇಂದು ಬಂದಿದೆ. ಲ್ಯೂಕ್ 19:1-10. ದುರಾಶೆ ಮತ್ತು ಕಳ್ಳತನ. ಕಳ್ಳತನ ಮನುಷ್ಯನ ಹೃದಯದಿಂದ ಹೊರಬರುತ್ತವೆ. ನೀವು ಕಳ್ಳತನದ ಪಾಪ ಮತ್ತು ಅಭ್ಯಾಸದಿಂದ ಮುಕ್ತರಾಗಲು ಬಯಸಿದರೆ ನಿಮ್ಮ ಹೃದಯವನ್ನು ಯೇಸುವಿಗೆ ನೀಡಿ. ಆತನು ನಿಮಗೆ ತನ್ನ ಪ್ರೀತಿಯಿಂದ ತುಂಬಿದ ಹೊಸ ಹೃದಯವನ್ನು ನೀಡುತ್ತಾನೆ, ಮತ್ತು ಅವನು ನಿಮ್ಮನ್ನು ಮುಕ್ತಗೊಳಿಸುತ್ತಾನೆ.